ಟ್ರಾನ್ಸ್ ವರ್ಲ್ಡ್ ರೇಡಿಯೋ ಅರ್ಪಿಸುವ ನಿಮ್ಮ ಅಚ್ಚುಮೆಚ್ಚಿನ ದೈವಾನ್ವೇಷಣೆ ಕಾರ್ಯಕ್ರಮವನ್ನು ಕೇಳಲು ಪ್ರೀತಿಯಿಂದ ಸ್ವಾಗತಿಸುತ್ತೇವೆ. ದೇವರ ವಾಕ್ಯವು ನನ್ನ ಕಾಲಿಗೆ ದೀಪವು, ನನ್ನ ದಾರಿಗೆ ಬೆಳಕೂ ಆಗಿದೆ. ಪ್ರಿಯರೇ, ಧರ್ಮೋಪದೇಶ ಕಾಂಡ ಪುಸ್ತಕವನ್ನು ಧ್ಯಾನಿಸಲು ನಮ್ಮನ್ನು ನಾವು ಸಿದ್ಧಪಡಿಸಿಕೊಳ್ಳೋಣ.
ಬನ್ನಿ ಪ್ರಿಯರೇ, ದೇವರ ವಾಕ್ಯವನ್ನು ಧ್ಯಾನ ಮಾಡುವ ಮುನ್ನ ಕರ್ತನ ಸಮ್ಮುಖದಲ್ಲಿ ನಮ್ಮನ್ನು ತಗ್ಗಿಸಿಕೊಂಡು ದೀನತೆಯಿಂದ ಪ್ರಾರ್ಥನೆ ಮಾಡೋಣ. ಪರಿಶುದ್ಧನು ಪರಿಶುದ್ಧನು ಪರಿಶುದ್ಧನೂ ಆದ ನಮ್ಮ ರಕ್ಷಕನಲ್ಲಿ ತಂದೆಯಾದ ದೇವರೇ, ನಿನ್ನ ಪರಿಶುದ್ಧವಾದ ನಾಮವನ್ನು ಕೊಂಡಾಡಿ ಹಾಡಿ ಸ್ತುತಿಸುತ್ತವೆ. ಕರ್ತನೆ, ನೀನು ನಮ್ಮ ಜೀವಿತ ಕಾಲವೆಲ್ಲ ಏರುವಾತ ದೇವರು, ಜೀವ ಸ್ವರೂಪನಾದ ದೇವರು, ರಕ್ಷಕನು ಆಗಿದ್ದುಕೊಂಡು ಅನುದಿನವೂ ನಮ್ಮನ್ನು ಪರಿಪಾಲಿಸುತ್ತಾ ಬಂದಿರುವುದಕ್ಕಾಗಿ ನಿನ್ನನ್ನು ಕೊಂಡಾಡ್ತೇವೆ. ಕರ್ತನೆ, ದೇವಾದಿ ದೇವನೇ, ಈ ದಿನ ವಿಶೇಷವಾಗಿ ಅನಾರೋಗ್ಯದ ನಿಮಿತ್ತವಾಗಿ ಆಸ್ಪತ್ರೆಗಳಲ್ಲಿ ಹಾಗೂ ಮನೆಗಳಲ್ಲಿ ಇರುವವರನ್ನು ನಿನ್ನ ಕೃಪೆಯ ಹಸ್ತಕ್ಕೆ ಒಪ್ಪಿಸಿಕೊಡ್ತೇವೆ. ಕರ್ತನೆ, ಅವರಿಗೆ ಬೇಕಾದ ಆರೋಗ್ಯವನ್ನು ದಯಪಾಲಿಸು. ಅವರು ತೆಗೆದುಕೊಳ್ಳುವ ಔಷಧಿ ಹಾಗೂ ಆಹಾರದ ಮೇಲೆ ನಿನ್ನ ಕೃಪೆಯನ್ನು ಸುರಿಸಿ ಅವರಿಗೆ ಸ್ವಸ್ಥತೆಯನ್ನು ಕೊಡುವುದರ ಮೂಲಕ ಅವರ ಜೀವಿತದಲ್ಲಿ ನಿನ್ನನ್ನು ನೀನು ಮಹಿಮೆ ಪಡಿಸಿಕೊಳ್ಳಬೇಕೆಂಬುದಾಗಿ ಬೇಡಿಕೊಳ್ಳುವರಾಗಿದ್ದೇವೆ. ಈಗ ಕರ್ತನೆ, ನಿನ್ನ ಜೀವನ ವಾಕ್ಯವನ್ನು ಧ್ಯಾನ ಮಾಡುವ ಮುನ್ನ ನಮ್ಮನ್ನೇ ಸಜೀವ ಯಜ್ಞವಾಗಿ ನಿನ್ನ ಹಸ್ತಕ್ಕೆ ಒಪ್ಪಿಸುತ್ತೇವೆ. ನೀನು ನಮ್ಮ ನಡೆಸು, ಆಶೀರ್ವದಿಸು. ನಮ್ಮ ಜೀವಿತದ ಮೂಲಕ ನೀನು ಮಹಿಮದು ದೇವ. ಎಲ್ಲ ಘನಮಾನ ಮಹಿಮೆ ನಿನಗೆ ಮಾತ್ರ ಸಲ್ಲಿಸುತ್ತಾ ಈ ನಮ್ಮ ಪ್ರಾರ್ಥನೆಯನ್ನು ಯೇಸು ಕ್ರಿಸ್ತನ ದೇವಿಯ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ತಂದೆಯೇ, ಆಮೇನ್.
ಮೊದಲ ಪ್ರೀತಿ ಕಳಕೊಂಡವರೇ ಪಾಪಿ ಎಂದರಿತು ಮನ ತಿರುಗು, ಪ್ರಾರಂಭ ವೀರನಾಗಿತ್ತಂತೆ ಅಂತ್ಯದಲ್ಲಿ ಅಲಂಕಾರ ಕಾಣ ಮಾಡು. ಜಯವಂತನು ಶ್ರೇಷ್ಠರು, ಜಯ ಜಯ ಹಲ್ಲೆಲೂಯಾ.
ಜಯವಂತನು ಶ್ರೇಷ್ಠರು, ಜಯ ಜಯ ಹಲ್ಲೆಲೂಯಾ.
ಜಯ ಕೊಡುವವನೇ ಮಹೋನ್ನತನು, ಜಯ ಗಳಿಸುವುದೇ ಉನ್ನತನು. ಜಯ ಕೊಡುವವನೇ ಮಹೋನ್ನತನು, ಜಯ ಗಳಿಸುವುದೇ ಉನ್ನತನು.
ಸತ್ತು ಎದ್ದವರಲ್ಲಿ ಪ್ರೀತಿ ತೋರು, ಅಣಜಿಯಂತ ಬೀಳಾಮನು ಎಂಬುವವರು ಬೆಟ್ಟದಂತೆ ನಿಂತು ಜಯಗಳು.
ಜಯವಂತನು ಶ್ರೇಷ್ಠರು, ಜಯ ಜಯ ಹಲ್ಲೆಲೂಯಾ.
ಜಯವಂತನು ಶ್ರೇಷ್ಠರು, ಜಯ ಜಯ ಹಲ್ಲೆಲೂಯಾ.
ಜಯ ಕೊಡುವವನೇ ಮಹೋನ್ನತನು, ಜಯ ಗಳಿಸುವುದೇ ಉನ್ನತವು. ಜಯ ಕೊಡುವವನೇ ಮಹೋನ್ನತರು, ಜಯ ಗಳಿಸುವುದೇ ಉನ್ನತವು.
ಬೀಜ ಬೆಳಳಂತೆ ನಾಶವಾಗಿ ಯಾತನೆ ಎಂಬ ಮಂಚದಲ್ಲಿ ಯೇಸುವಿನ ರಕ್ತದಲ್ಲಿ ಶುದ್ಧವಾಗಿ
ಮಹಾನಂದವನು ಪಡೆದುಕೋ. ಜಯ ಭಕ್ತರು ಶ್ರೇಷ್ಠರು, ಜಯ ಜಯ ಹಲ್ಲೆಲೂಯ.
ಜಯ ಭಕ್ತರು ಶ್ರೇಷ್ಠರು, ಜಯ ಜಯ ಹಲ್ಲೆಲೂಯ.
ಜಯ ಕೊಡುವವರೇ ಮೌನತರು, ಜಯ ಗಳಿಸುವುದೇ ಉನ್ನತವು. ಜಯ ಕೊಡುವವರೇ ಮಹೋನತರು, ಜಯ ಗಳಿಸುವುದೇ ಉನ್ನತವು. ಜಯದ ಜೀವಿತ ಕಂಡವರು ಭಯದಿಂದ ನಡುಗುತ್ತ ಕಾದುಕೊಳ್ಳಿ. ಸೋಲಿನ ಹೃದಯ ದಿನೊಂದವರೇ ಯೇಸುವಿನ ಬಳಿಗೆ ಬಂದು ಸೇರಿರಿ. ಜಯವಂತರು ಶ್ರೇಷ್ಠರು, ಜಯ ಜಯ ಹಲ್ಲೆಲೂಯ.
ಜಯವಂತರು ಶ್ರೇಷ್ಠರು, ಜಯ ಜಯ ಹಲ್ಲೆಲೂಯ.
ಜಯ ಕೊಡುವವರೇ ಮಹೋನತರು, ಜಯ ಗಳಿಸುವುದೇ ಉನ್ನತವು.
ಜಯ ಕೊಡುವವರೇ ಮಹೋನತರು, ಜಯ ಗಳಿಸುವುದೇ ಉನ್ನತವು.
ಪ್ರಿಯ ಬಾನುಲಿ ಬಂಧುಗಳೇ, ಕಳೆದ ಕಾರ್ಯಕ್ರಮದಲ್ಲಿ ನಾವು ಧರ್ಮೋಪದೇಶಕಾಂಡ ಪುಸ್ತಕದ 6 ಮತ್ತು 7 ಅಧ್ಯಾಯಗಳನ್ನು ಧ್ಯಾನ ಮಾಡಿಕೊಂಡು ಅದರ ಮೂಲಕ ನಮ್ಮ ನಿಜ ಜೀವಿತಕ್ಕೆ ಬೇಕಾದ ಅನೇಕ ಆತ್ಮಿಕ ಪಾಠಗಳನ್ನು ಕಲಿತುಕೊಂಡು ಅನೇಕ ರೀತಿಯಲ್ಲಿ ಆಶೀರ್ವಿಸಲ್ಪಟ್ಟಿದ್ದೇವೆ. ಇದೆಲ್ಲ ದೇವರಾತ್ಮನ ಕಾರ್ಯ ಹಾಗೂ ಸಹಾಯವಾಗಿದೆ. ದೇವರಿಗೆ ಅನಂತ ಅನಂತ ಸ್ತೋತ್ರವಾಗಲಿ. ಈಗ ಧ್ಯಾನ ಮಾಡಿದ ವಿಷಯಗಳನ್ನು ನೆನಪು ಮಾಡಿಕೊಂಡು ಮುಂದಿನ ಭೇದ ಭಾಗಕ್ಕೆ ಸಾಗೋಣ. ಇಸ್ರಾಯೇಲ್ ನದಿಗೆ ಮೋಶೆ ತಿಳಿಸಿದ್ದೇನೆಂದರೆ, ನೀವು ನಿಮ್ಮ ದೇವರಾದ ಯೆಹೋವನನ್ನು ಪೂರ್ಣ ಹೃದಯದಿಂದಲೂ ಪೂರ್ಣ ಪ್ರಾಣದಿಂದಲೂ ಪೂರ್ಣ ಶಕ್ತಿಯಿಂದಲೂ ಪ್ರೀತಿಸಬೇಕು ಎಂಬುದಾಗಿಯೂ, ಕಾನಾ ದೇಶದ ಮೂಲ ನಿವಾಸಿಗಳನ್ನು ಹಾಗೂ ಅವರಲ್ಲಿದ್ದ ದೇವರು ಅಸಹ್ಯ ಪಡುವ ಎಲ್ಲ ಸಂಗತಿಗಳನ್ನು ತೆಗೆದುಹಾಕಬೇಕೆಂಬ ವಿಷಯಗಳನ್ನು ನಾವು ಧ್ಯಾನ ಮಾಡಿಕೊಂಡೆವು. ಇಂದು ನಾವು ಧರ್ಮೋಪದೇಶ ಕಾಂಡ ಪುಸ್ತಕದ 8 ಮತ್ತು 9 ಅಧ್ಯಾಯಗಳನ್ನು ಧ್ಯಾನ ಮಾಡಿಕೊಳ್ಳೋಣ. ಈ ಅಧ್ಯಾಯಗಳಲ್ಲಿ ಬರೆಯಲ್ಪಟ್ಟಿರುವ ಮುಖ್ಯ ವಿಷಯಗಳು, ಕಾನಾನ್ಯರ ಉತ್ತರ ದೇಶವು ಇಸ್ರಾಯೇಲರಿಗೆ ದೊರಕಿದ್ದು ಯೆಹೋವನ ಕೃಪಾ ಕಟಾಕ್ಷದಿಂದಲೇ ಹೊರತು ಸ್ವಂತ ಪುಣ್ಯದಿಂದಲ್ಲವೆಂಬ ವಿಷಯ ಎಂಬುದಾಗಿ. ಪ್ರಿಯರೇ, ಈ ಅಧ್ಯಾಯಗಳಲ್ಲಿ ತಿಳಿಸಿರುವ ಆಜ್ಞಾವಿಧಿಗಳು 21 ಅಧ್ಯಾಯದವರೆಗೆ ಮುಂದುವರಿಯುತ್ತವೆ. 8 ಅಧ್ಯಾಯ ಪ್ರಾರಂಭದ 2 ವಚನಗಳನ್ನು ಓದುವಾಗ, ನಾನು ಈಗ ನಿಮಗೆ ಬೋಧಿಸುವ ಧರ್ಮೋಪದೇಶವನ್ನೆಲ್ಲ ನೀವು ಅನುಸರಿಸಬೇಕು. ಅನುಸರಿಸಿದರೆ ನೀವು ಬದುಕಿಕೊಂಡು ಹೆಚ್ಚಿ ಯೆಹೋವನು ನಿಮ್ಮ ಪಿತೃಗಳಿಗೆ ಪ್ರಮಾಣ ರೂಪವಾಗಿ ಕೊಟ್ಟ ದೇಶವನ್ನು ಸೇರಿ ಸ್ವಾಧೀನ ಮಾಡಿಕೊಳ್ಳುವಿರಿ. ನಿಮ್ಮ ದೇವರಾದ ಯೆಹೋವನು ನಿಮ್ಮನ್ನು ಈ 40 ಅರಣ್ಯದಲ್ಲಿ ನಡೆಸಿದ್ದನ್ನು ನೀವು ನನ್ನ ಆಜ್ಞೆಗಳನ್ನು ಕೈಗೊಳ್ಳುವವರೋ ಅಲ್ಲವೋ ಎಂದು ತಿಳಿದುಕೊಳ್ಳುವುದಕ್ಕೆ ನಿಮ್ಮನ್ನು ಕಷ್ಟಕ್ಕೆ ಒಳಪಡಿಸಿ ನಿಮ್ಮ ಮನೋಭಾವವನ್ನು ಪರೀಕ್ಷಿಸಿದ್ದನ್ನು ನೆನಪಿಗೆ ತಂದುಕೊಳ್ಳಿರಿ ಎಂಬುದಾಗಿ. ಪ್ರಿಯರೇ, ಇಸ್ರಾಯೇಲರ ಹೊಸ ಜನಾಂಗವು ಈಗ ಯೋರ್ಧನ್ ನದಿಯ ಪೂರ್ವ ದಿಕ್ಕಿನಲ್ಲಿ ನಿಂತಿದ್ದಾರೆ. ಮುಂದೆ ಅವರು ದೇವರು ವಾಗ್ದಾನ ಪಡೆದ ಕಾನನಿಗೆ ಸೇರಲು ಸಿದ್ಧರಾಗುತ್ತಾ ಇದ್ದಾರೆ. ಅವರ ಮಧ್ಯದಲ್ಲಿ ಮೋಶೆಯು ಅವರನ್ನು ದೇವರಿಗೆ ವಿಧೇಯರಾಗಲು ಪ್ರೋತ್ಸಾಹಿಸುತ್ತಾ ಇದ್ದಾನೆ. ದೇವರು ಅವರ ಜೀವಿತದ ಮೂಲಕ ಅಪೇಕ್ಷಿಸುವುದೇನೆಂದರೆ ಅವರು ತಾವು ದಾಟಿ ಬಂದ ದಿವಸಗಳನ್ನು ನೆನಪು ಮಾಡಿಕೊಳ್ಳಬೇಕು ಎಂಬುದಾಗಿ. ಆತನು ಅವರನ್ನು ಎಲ್ಲ ಸಮಯಗಳಲ್ಲಿ ಎಲ್ಲ ಪರಿಸ್ಥಿತಿಯಲ್ಲಿ ಪರೀಕ್ಷಿಸುತ್ತಾ ಅವರನ್ನು ಸಿದ್ಧ ಮಾಡುತ್ತಾ ಬಂದಿದ್ದಾನೆ. 3-6 ವಚನದವರೆಗೆ ಓದುವಾಗ, ಮನುಷ್ಯರು ಆಹಾರ ಮಾತ್ರದಿಂದಲ್ಲ ಯೆಹೋವನ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದಲೂ ಬದುಕುತ್ತಾರೆಂಬುದು ನಿಮಗೆ ತಿಳಿಯುವಂತೆ ಆತನು ನಿಮ್ಮನ್ನು ಕಷ್ಟಕ್ಕೆ ಒಳಪಡಿಸಿ ಹಸುವಿಯಿಂದ ಬಳಲಿಸಿ ನಿಮಗೂ ನಿಮ್ಮ ಪೂರ್ವಿಕರಿಗೂ ಗೊತ್ತಿಲ್ಲದ ಮನ್ನವನ್ನು ಕೊಟ್ಟು ಪೋಷಿಸಿದನು. ಈ 40 ನಿಮ್ಮ ಮೈ ಮೇಲಿದ್ದ ಉಡುಪು ಜೀರ್ಣವಾಗಲಿಲ್ಲ, ನಿಮ್ಮ ಕಾಲುಗಳು ಬಾತು ಹೋಗಲಿಲ್ಲ. ತಂದೆ ಮಗನನ್ನು ಹೇಗೋ ಹಾಗೆಯೇ ನಿಮ್ಮ ದೇವರಾದ ಯೆಹೋವನು ನಿಮ್ಮನ್ನು ಶಿಕ್ಷಿಸುತ್ತಾ ಬಂದನೆಂಬುದನ್ನು ನೀವು ಆಲೋಚಿಸಿಕೊಂಡು ಆತನ ಆಜ್ಞೆಗಳನ್ನು ಅನುಸರಿಸುವರಾಗಿ ಆತನು ಹೇಳಿದ ಮಾರ್ಗದಲ್ಲೇ ನಡೆದು ಆತನಲ್ಲಿ ಭಯಭಕ್ತಿ ಉಳ್ಳವರಾಗಿರಬೇಕು ಎಂಬುದಾಗಿ. ಪ್ರಿಯರೇ, ಯೇಸು ಕ್ರಿಸ್ತನನ್ನು ಸೈತಾನನು ಶೋಧನೆಗೆ ಗುರಿಪಡಿಸಿದಾಗ ಆತನು ಇದೇ ಮಾತನ್ನು ಆಡಿದನಲ್ಲವೇ. ವಿಶ್ವಾಸಿಗಳಾದ ನಾವು ಆತನ ವಾಕ್ಯವನ್ನು ನಮ್ಮ ಹೃದಯದಲ್ಲಿ ಇಟ್ಟುಕೊಂಡು ಸೈತಾನನನ್ನು ಎದುರಿಸುತ್ತಾ ಜಯದ ಜೀವಿತವನ್ನು ಜೀವಿಸಬೇಕು. ಇಲ್ಲಿ ದೇವರು ಇಸ್ರಾಯೇಲರಿಗೆ ತಾನು ಹೇಗೆ ಅವರನ್ನು ನಡೆಸಿದನು ಎಂಬುದಾಗಿ ಅವರಿಗೆ ಜ್ಞಾಪಕಪಡಿಸುತ್ತಾ ಇದ್ದಾನೆ. ಮುಂದೆ ಮೋಶೆಯು ಅವರಿಗೆ ಹೇಳುವುದೇನೆಂದರೆ, ನೀವು ಹೊಟ್ಟೆ ತುಂಬ ಉಂಡು ಸುಖದಿಂದ ಇರುವಾಗ ನಿಮ್ಮ ದೇವರಾದ ಯೆಹೋವನು ನಿಮಗೆ ಉತ್ತಮ ದೇಶವೊಂದು ಕೊಟ್ಟಿದ್ದಕ್ಕಾಗಿ ಆತನನ್ನು ಸ್ತುತಿಸಬೇಕು ಎಂಬುದಾಗಿ 10ನೇ ವಚನದಲ್ಲಿ ನಾವು ಓದುತ್ತೇವೆ. ನಮ್ಮ ಧ್ಯಾನವನ್ನು ಮುಂದುವರೆಸಿ ಧರ್ಮೋಪದೇಶ ಕಾಂಡ ಪುಸ್ತಕ 8ನೇ ಅಧ್ಯಾಯ 14ರಿಂದ 16ನೇ ವಚನದವರೆಗೆ ಓದುವಾಗ, ಆಸ್ತಿ ಎಲ್ಲವೂ ಹೆಚ್ಚುತ್ತಿರುವಾಗ ಒಂದು ವೇಳೆ ನೀವು ಮದಿಸಿ ನಿಮ್ಮ ದೇವರಾದ ಯೆಹೋವನನ್ನು ಮರೆತಿರಿ. ಆತನು ನಿಮ್ಮನ್ನು ಕಷ್ಟಕ್ಕೆ ಒಳಪಡಿಸಿ ಪರೀಕ್ಷಿಸಿದ ನಂತರ ನಿಮಗೆ ಮೇಲನ್ನುಂಟು ಮಾಡಬೇಕೆಂಬ ಉದ್ದೇಶದಿಂದ ಐಗುಪ್ತ ದೇಶದಲ್ಲಿ ದಾಸರಾಗಿದ್ದ ನಿಮ್ಮನ್ನು ಬಿಡುಗಡೆ ಮಾಡಿ ವಿಷ ಸರ್ಪಗಳು ಚೇಳುಗಳು ಇದ್ದ ಆ ಘೋರವಾದ ಮಹಾರಣ್ಯವನ್ನು ನೀರು ಬತ್ತಿಹೋದ ಭೂಮಿಗಳನ್ನು ದಾಟಿಸಿ ಗಟ್ಟಿಯಾದ ಬಂಡೆಯೊಳಗಿದ್ದ ನೀರನ್ನು ಹೊರಡಿಸಿಕೊಟ್ಟು ನಿಮ್ಮ ಪೂರ್ವಿಕರಿಗೆ ತಿಳಿದೇ ಇದ್ದ ಮನ್ನವನ್ನು ಕೊಟ್ಟು ಪೋಷಿಸಿದಾತನನ್ನು ನೀವು ಮರೆತು ಮನಸ್ಸಿನೊಳಗೆ ಈ ಭಾಗ್ಯವು ನಮ್ಮ ಸಾಮರ್ಥ್ಯ ಸಾಹಸಗಳಿಂದಲೇ ನಮಗುಂಟಾಯಿತು ಅಂದುಕೊಂಡೀರಿ ಎಂಬುದಾಗಿ. ಪ್ರಿಯ ಬಾಧಲಿ ಬಂಧುಗಳೇ, ಮೋಶೆ ಅವರನ್ನು ಎಲ್ಲ ಹಂತಗಳಲ್ಲಿ ಎಚ್ಚರಿಸುತ್ತಾ ದೇವರು ಮಾಡಿದ ಅದ್ಭುತ ಕಾರ್ಯಗಳನ್ನು ಹಾಗೂ ನಡೆಸಿದ ರೀತಿ ನೀತಿಗಳನ್ನು ಮರೆಯಬಾರದೆಂದು ಅವರಿಗೆ ಹೇಳುತ್ತಾ ಇದ್ದಾನೆ. ಅದೇ ರೀತಿಯಲ್ಲಿ ಪ್ರಿಯರೇ, ದೇವರು ನಮ್ಮ ಜೀವಿತದಲ್ಲಿ ಮಾಡಿದ ಸಹಾಯಗಳನ್ನು ಮಾಡಿದ ಮಹೋಪಕಾರಗಳನ್ನು ಮರೆಯದೆ ಆತನಿಗೆ ಸ್ತೋತ್ರ ಸಲ್ಲಿಸೋಣ. ಯಾಕೆಂದರೆ ದೇವರು ನಮ್ಮ ಜೀವಿತದ ಮೂಲಕ ಸ್ತುತಿ ಸ್ತೋತ್ರಗಳನ್ನು ಆತನು ಅಪೇಕ್ಷಿಸುತ್ತಾನೆ. 20ನೇ ವಚನದಲ್ಲಿ ಹೀಗೆ ಓದುತ್ತೇವೆ, ನಿಮ್ಮನ್ನು ಈಗ ಖಂಡಿತವಾಗಿ ಹೆಚ್ಚಿಸುತ್ತೇನೆ, ನೀವು ನಿಮ್ಮ ದೇವರಾದ ಯೆಹೋವನ ಮಾತನ್ನು ಕೇಳದೆ ಹೋದರೆ ಆತನಿಂದ ನಿಮ್ಮ ಎದುರಾಗಿ ನಾಶವಾಗಿ ಹೋಗುವ ಜನಾಂಗಗಳಂತೆಯೇ ನೀವು ನಾಶವಾಗಿ ಹೋಗುವಿರಿ ಎಂಬುದಾಗಿ. ಹೌದು ಪ್ರಿಯರೇ, ದೇವರು ಇಸ್ರಾಯೇಲರನ್ನು ಎಚ್ಚರಿಸುತ್ತಾ ಇದ್ದಾನೆ. ಅವರು ಆತನಿಗೆ ವಿಧೇಯರಾಗಿ ಜೀವಿಸಬೇಕಾಗಿತ್ತು, ಯಾಕೆಂದರೆ ಆತನೇ ಅವರನ್ನು ಎಲ್ಲ ಪರಿಸ್ಥಿತಿಯಲ್ಲಿ ನಡೆಸಿದ್ದನು. ಇಲ್ಲಿಗೆ ಧರ್ಮೋಪದೇಶಕಾಂಡ ಪುಸ್ತಕದ 8ನೇ ಅಧ್ಯಾಯ ಮುಕ್ತಾಯವಾಯಿತು. ಮುಂದೆ ನಾವು 9ನೇ ಅಧ್ಯಾಯವನ್ನು ಧ್ಯಾನ ಮಾಡಿಕೊಳ್ಳೋಣ. ಪ್ರಿಯರೇ, ದೇವರಿಗೆ ಇಸ್ರಾಯೇಲರ ಸ್ಥಿತಿ, ಗುಣ ಹಾಗೂ ಅವರ ಕ್ರಿಯೆಗಳ ಕುರಿತು ಚೆನ್ನಾಗಿ ತಿಳಿದಿತ್ತು. ಆದುದರಿಂದ ಅವರನ್ನು ಆತನು ಪದೇ ಪದೇ ಎಚ್ಚರಿಸುವುದನ್ನು ನಾವು ಓದುತ್ತೇವೆ. ಅವರು ಇಲ್ಲಿಯವರೆಗೆ ಬಂದದ್ದು ಅವರ ಶಕ್ತಿ ಅಥವಾ ಅವರ ಪುಣ್ಯದಿಂದಲ್ಲ, ಬದಲಾಗಿ ಆತನ ಕೃಪಾ ಕಟಾಕ್ಷವು ಅವರನ್ನು ನಡೆಸಿದೇ ಆಗಿತ್ತು. 9ನೇ ಅಧ್ಯಾಯ ಪ್ರಾರಂಭದ 3 ವಚನಗಳನ್ನು ಓದುವಾಗ, ಇಸ್ರಾಯೇಲರೇ ಕೇಳಿರಿ, ನಿಮಗಿಂತ ಮಹಾಬಲಿಷ್ಠ ಜನಾಂಗಗಳನ್ನು ಆಕಾಶವನ್ನು ಮುಟ್ಟುವ ಕೋಟೆ ಕೊತ್ತಲುಗಳ ಪಟ್ಟಣಗಳನ್ನು ಸ್ವಾಧೀನ ಮಾಡಿಕೊಳ್ಳುವುದಕ್ಕೆ ನೀವು ಈ ಯೋರ್ದನ್ ಹೊಳೆಯನ್ನು ಇಂದು ದಾಟುವರಾಗಿದ್ದೀರಿ. ಆ ದೇಶದವರು ಅನಾಖ್ಯರೆಂಬ ಬಲಿಷ್ಠರಾದ ಉನ್ನತ ಪುರುಷರು. ಅವರ ವಿಷಯ ನಿಮಗೆ ತಿಳಿದೇ ಇದೆ. ಅನಾಖ್ಯರ ಮುಂದೆ ನಿಲ್ಲಬಲ್ಲವರು ಯಾರಿದ್ದಾರೆ ಎಂಬ ಮಾತನ್ನು ಕೇಳಿದರಷ್ಟೇ. ಆದ್ದರಿಂದ ನಿಮ್ಮ ದೇವರಾದ ಯೆಹೋವನು ತಾನೇ ವಿರೋಧಿಗಳನ್ನು ದಹಿಸುವ ಬೆಂಕಿಯೋಪಾದಿಯಲ್ಲಿ ನಿಮ್ಮ ಮುಂದೆ ಹೋಗುತ್ತಾನೆಂದು ಈಗ ತಿಳಿದುಕೊಳ್ಳಿರಿ. ಆತನೇ ಅವರನ್ನು ನಾಶ ಮಾಡುವನು, ಆತನೇ ಅವರನ್ನು ನಿಮ್ಮ ಮುಂದೆ ಸೋತು ಹೋಗುವಂತೆ ಮಾಡುವನು. ಯೆಹೋವನು ನಿಮಗೆ ಹೇಳಿದಂತೆ ನೀವು ಅವರನ್ನು ಹೊರಡಿಸಿ ಬೇಗನೆ ನಾಶ ಮಾಡುವಿರಿ ಎಂಬುದಾಗಿ. ಪ್ರಿಯ ಬಾಂಧವ ಬಂಧುಗಳೇ, ಇಸ್ರಾಯೇಲರ ಮುಂದಿನ ಪ್ರಯಾಣದ ಹಾದಿಯಲ್ಲಿ ಎಂಥವರು ಎದುರಾಗುತ್ತಾರೆ, ಅವರನ್ನು ಹೇಗೆ ಜಯಿಸಬೇಕು, ಅವರ ವಿರೋಧಿಗಳು ಹೇಗೆ ನಾಶವಾಗುತ್ತಾರೆ ಎಂದು ದೇವರು ಮೋಶೆಯ ಮೂಲಕ ಇಸ್ರಾಯೇಲರಿಗೆ ತಿಳಿಸುತ್ತಾ ಇದ್ದಾನೆ. ಯಾಕಂದರೆ ಆತನು ಆಲೋಚನಾಕರ್ತನಲ್ಲವೇ. ಮುಂದೆ ನಾವು 4-6 ವಚನದವರೆಗೆ ಓದುವಾಗ, ನಿಮ್ಮ ದೇವರಾದ ಯೆಹೋವನು ಅವರನ್ನು ನಿಮ್ಮ ಎದುರಿನಿಂದ ಹೊರಡಿಸಿದ ನಂತರ ನೀವು ಮನಸ್ಸಿನಲ್ಲಿ, ಯೆಹೋವನು ನಮ್ಮನ್ನು ಈ ದೇಶಕ್ಕೆ ಕರೆತಂದು ಅದು ನಮಗೆ ಸ್ವಾಧೀನಪಡಿಸಿದ್ದು ನಮ್ಮ ಪುಣ್ಯ ಫಲವೇ ಅಂದುಕೊಳ್ಳಬಾರದು. ಆ ಜನಾಂಗಗಳ ದುರ್ನಡತೆಯ ದೆಸೆಯಿಂದಲೇ ಯೆಹೋವನು ನಿಮ್ಮ ಎದುರಿನಿಂದ ಅವರನ್ನು ಹೊರಡಿಸುತ್ತಾನೆ. ನೀವು ಅವರ ದೇಶಕ್ಕೆ ಬಂದು ಅದನ್ನು ಸ್ವಾಧೀನ ಮಾಡಿಕೊಳ್ಳುವುದಕ್ಕೆ ನಿಮ್ಮ ಪುಣ್ಯವೇ ಆಗಲಿ ನಿಮ್ಮ ಸ್ವಭಾವವೇ ಆಗಲಿ ಕಾರಣವಲ್ಲ. ಆ ಜನಾಂಗಗಳ ದುರ್ನಡತೆಯ ದೆಸೆಯಿಂದಲೂ ನಿಮ್ಮ ದೇವರಾದ ಯೆಹೋವನು ನಿಮ್ಮ ಪಿತೃಗಳಾದ ಅಬ್ರಹಾಂ, ಇಸಾಕ್, ಯಾಕೋಬರಿಗೆ ಪ್ರಮಾಣ ಪೂರ್ವಕವಾಗಿ ಮಾಡಿದ ವಾಗ್ದಾನವನ್ನು ನೆರವೇರಿಸಬೇಕಿದ್ದರಿಂದಲೂ ಅವರನ್ನು ನಿಮ್ಮ ಎದುರಿನಿಂದ ಹೊರಡಿಸಿಬಿಡುತ್ತಾನೆ. ನಿಮ್ಮ ದೇವರಾದ ಯೆಹೋವನು ಆ ಉತ್ತಮ ದೇಶವು ನಿಮಗೆ ಸ್ವದೇಶವಾಗಿ ಕೊಡುವುದು ನಿಮ್ಮ ಪುಣ್ಯ ಫಲವಲ್ಲವೆಂದು ಚೆನ್ನಾಗಿ ತಿಳಿದುಕೊಳ್ಳಿರಿ. ನೀವು ಆತನ ಆಜ್ಞೆಗೆ ಮಡಿಯದ ಜನರೇ ಆಗಿದ್ದೀರಿ ಎಂಬುದಾಗಿ. ಪ್ರಿಯರೇ, ಇಸ್ರಾಯೇಲರಿಗೆ ಹೇಳುವುದೇನೆಂದರೆ, ನಿಮಗೆ ವಿರೋಧವಾಗಿ ಬರುವ ಶತ್ರುಗಳನ್ನು ನಾಶಪಡಿಸುತ್ತೇನೆ. ಯಾಕೆಂದರೆ ಅವರು ಅನೀತಿವಂತರಾಗಿದ್ದಾರೆ. ಇಸ್ರಾಯೇಲರು ಒಳ್ಳೆಯವರು ಅಥವಾ ಅವರು ನೀತಿವಂತರು ಎಂದು ಅವರನ್ನು ರಕ್ಷಿಸುತ್ತಾ ಇಲ್ಲ. ಬದಲಾಗಿ ಆತನು ಅಬ್ರಹಾಮರಿಗೆ ವಾಗ್ದಾನ ಮಾಡಿದನು. ಅದನ್ನು ಆತನು ನೆನಪು ಮಾಡಿಕೊಂಡು ಅವರನ್ನು ರಕ್ಷಿಸುತ್ತಾ ಬಂದಿದ್ದಾನೆ. 7-8 ವಚನಗಳನ್ನು ಓದುವಾಗ, ನೀವು ಅರಣ್ಯದಲ್ಲಿ ನಿಮ್ಮ ದೇವರಾದ ಯೆಹೋವನಿಗೆ ಕೋಪ ಹುಟ್ಟಿಸಿದ್ದನ್ನು ನೆನಪು ಮಾಡಿಕೊಳ್ಳಿರಿ, ಅದನ್ನು ಮರೆಯಬೇಡಿರಿ. ನೀವು ಐಗುಪ್ತ ದೇಶವನ್ನು ಬಿಟ್ಟಂದಿನಿಂದ ಈ ಸ್ಥಳಕ್ಕೆ ಬಂದ ದಿನದವರೆಗೂ ಯೆಹೋವನ ಆಜ್ಞೆಗಳನ್ನು ಧಿಕ್ಕರಿಸುವರಾಗಿದ್ದೀರಿ. ದುಷ್ಟಾಂತ ಹೋರೈಬಿನಲ್ಲಿ ನೀವು ಯೆಹೋವನಿಗೆ ಕೋಪವನ್ನು ಹುಟ್ಟಿಸಿದಿರಿ. ಆಗ ಆತನು ಬಲು ಸಿಟ್ಟುಗೊಂಡು ನಿಮ್ಮನ್ನು ಧ್ವಂಸ ಮಾಡಬೇಕೆಂದಿದ್ದನು ಎಂಬುದಾಗಿ. ಪ್ರಿಯ ಬಾಂಧವ ಬಂಧುಗಳೇ, ಇಸ್ರಾಯೇಲರು ಎಂದೂ ನಾಶವಾಗಬೇಕಾಗಿತ್ತು. ಆದರೆ ದೇವರು ಅವರನ್ನು ಕ್ಷಮಿಸಿ ಅವರನ್ನು ಕೈಹಿಡಿದು ನಡೆಸುತ್ತಾ ಬಂದಿದ್ದಾನೆ. 11-14 ವಚನದವರೆಗೆ ಓದುವಾಗ, ಆ 40 ಕಳೆದ ಮೇಲೆ ಯೆಹೋವನ ತನ್ನ ನಿಬಂಧನೆ ಇರುವ ಆ 2 ಕಲ್ಲಿನ ಹಲಗೆಗಳನ್ನು ನನಗೆ ಕೊಟ್ಟು, ನೀನು ಬೇಗ ಇಲ್ಲಿಂದ ಇಳಿದು ಹೋಗು, ನೀನು ಐಗುಪ್ತ ದೇಶದಿಂದ ಕರೆಕೊಂಡು ಬಂದ ನಿನ್ನ ಜನರು ಕೆಟ್ಟು ಹೋದರು, ನಾನು ಅವರನ್ನು ನಾಶ ಮಾಡಿ ಅವರ ಹೆಸರನ್ನು ಭೂಮಿ ಮೇಲೆ ಉಳಿದಂತೆ ಮಾಡುವೆನು. ತರುವಾಯ ಅವರಿಗಿಂತಲೂ ಮಹಾಬಲಿಷ್ಠ ಜನಾಂಗವು ನಿನ್ನಿಂದುಂಟಾಗುವಂತೆ ಮಾಡುವನೆಂದು ಹೇಳಿದನು ಎಂಬುದಾಗಿ. ಪ್ರಿಯ ಬಾಂಧವ ಬಂಧುಗಳೇ, ದೇವರಿಗೆ ಇಸ್ರಾಯೇಲರ ಸ್ವಭಾವದ ಕುರಿತು ಚೆನ್ನಾಗಿ ತಿಳಿದಿತ್ತು. ಆತನು ತನ್ನ ಆಜ್ಞೆಗಳ ಕುರಿತು ಮತ್ತೆ ಮತ್ತೆ ಎಚ್ಚರಿಸುತ್ತಾ ಬಂದಿದ್ದಾನೆ. ಮೋಶೆಯು ದಶಾಗ್ನಿಗಳನ್ನು ತೆಗೆದುಕೊಂಡು ಅವನು ಸೀನಾಯಿ ಬೆಟ್ಟದಿಂದ ಎಳೆದು ಬಂದಾಗ ಇಸ್ರಾಯೇಲರ ಸ್ಥಿತಿಯು ಹೇಗಿರುತ್ತದೆ ಎಂಬುದಾಗಿ ದೇವರಿಗೆ ಚೆನ್ನಾಗಿ ತಿಳಿದಿತ್ತು. ಆದುದರಿಂದ ಆತನು ಮೋಶೆ ಮುಖಾಂತರ ಪದೇ ಪದೇ ಎಚ್ಚರಿಸುತ್ತಾ ಬಂದಿದ್ದಾನೆ. ಮುಂದೆ ನಾವು 19-20 ವಚನಗಳನ್ನು ಓದುವಾಗ, ಹೀಗೆ ನೀವು ಅಪರಾಧ ಮಾಡಿ ಯೆಹೋವನ ದೃಷ್ಟಿಯಲ್ಲಿ ಕೆಟ್ಟದ್ದನ್ನು ನಡೆಸಿ ಆತನನ್ನು ಕೋಪಗೊಳಿಸಿದ ಕಾರಣ ನಾನು ಮೊದಲಿನಂತೆ ಅನ್ನಪಾನಗಳನ್ನು ಬಿಟ್ಟು 40 ಹಗಲಿರಡು ಯೆಹೋವನ ಸನ್ನಿಧಿಯಲ್ಲಿ ಬಿದ್ದಿದ್ದೆನು. ಯೆಹೋವನು ನಿಮ್ಮ ಮೇಲೆ ಬಹುಕೋಪವನ್ನು ಮಾಡಿ ನಿಮ್ಮನ್ನು ನಾಶ ಮಾಡಬೇಕೆಂದು ಆಲೋಚಿಸಿದ್ದರಿಂದ ನಾನು ಹೆದರಿಕೊಂಡೆನು. ಆದರೆ ಆ ಕಾಲದಲ್ಲಿಯೂ ಆತನು ನನ್ನ ಮನವಿಯನ್ನು ಕೇಳಿದನು. ಅದಲ್ಲದೆ ಯೆಹೋವನು ಆರೋನನ ಮೇಲೆ ಬಹಳ ಸಿಟ್ಟುಗೊಂಡು ಅವನನ್ನು ನಾಶ ಮಾಡಬೇಕೆಂದಿದ್ದರಿಂದ ನಾನು ಅವನಿಗೋಸ್ಕರವಾಗಿಯೂ ಆ ಕಾಲದಲ್ಲಿ ಪ್ರಾರ್ಥಿಸಿದನು ಎಂಬುದಾಗಿ. ಪ್ರಿಯರೇ, ಮೋಶೆ ಅವರ ಹಿಂದಿನ ಸ್ಥಿತಿಯ ಕುರಿತು ಹೇಳುತ್ತಾ ಬಂದಾನೆ. ಇಸ್ರಾಯೇಲರು ದೇವರ ಮಾತಿಗೆ ಅವಿಧೇಯರಾಗಿ ದೇವರು ಇಷ್ಟಪಡದೇ ಇರುವ ಸಂಗತಿಗಳನ್ನು ಮಾಡುವುದನ್ನು ಕಂಡು ಮೋಶೆ ಕೋಪಗೊಂಡನು ಹಾಗೂ ಅದನ್ನು ಖಂಡಿಸಿ ಅವರನ್ನು ಎಚ್ಚರಿಸಿದನು. 22-24 ವಚನದವರೆಗೆ ಓದುವಾಗ, ತಬೇರ, ಮಸ್ಸ, ಕಿಬ್ರೋತ್, ಹತವಾ ಎಂಬ ಸ್ಥಳಗಳಲ್ಲಿಯೂ ನೀವು ಯಹೋವನಿಗೆ ಕೋಪವನ್ನು ಹುಟ್ಟಿಸಿದಿರಲ್ಲ. ಅದಲ್ಲದೆ ಕಾದೇಶ್ ಬರ್ನೆಯದಲ್ಲಿ ಯಹೋವನು ನಿಮಗೆ ಬೆಟ್ಟದ ಸೀಮೆಯನ್ನು ಹತ್ತಿ ನಾನು ನಿಮಗೆ ಕೊಟ್ಟಿರುವ ದೇಶವನ್ನು ಸ್ವಾಧೀನ ಮಾಡಿಕೊಳ್ಳಿರಿ ಎಂದು ಅಪ್ಪಣೆ ಕೊಟ್ಟಾಗಲೂ ನೀವು ನಿಮ್ಮ ದೇವರಾದ ಯಹೋವನ ಆಜ್ಞೆಯನ್ನು ಧಿಕ್ಕರಿಸಿ ಆತನನ್ನು ನಂಬದೆ ಆತನ ಮಾತನ್ನು ಅಲಕ್ಷ್ಯ ಮಾಡಿರಿ. ನನಗೆ ನಿಮ್ಮ ಪರಿಚಯವಾದಂದಿನಿಂದಲೂ ನೀವು ಯಹೋವನ ಆಜ್ಞೆಯನ್ನು ಉಲ್ಲಂಘಿಸುವವರೇ ಎಂಬುದಾಗಿ. ಹೌದು ಪ್ರಿಯರೇ, ಇಸ್ರಾಯೇಲರು ದೇವರಿಗೆ ಎಂದೂ ನಂಬಿಕಸ್ಥರಾಗಿರಲಿಲ್ಲ. ಕೊನೆಯದಾಗಿ ಧರ್ಮೋಪದೇಶ ಕಂಡ ಪುಸ್ತಕ 9:25-29 ವಚನದವರೆಗೆ ಓದುವಾಗ, ಯಹೋವನು ನಿಮ್ಮನ್ನು ನಾಶ ಮಾಡಬೇಕೆಂದಿದ್ದರಿಂದ ನಾನು 40 ದಿನವೂ ಹಗಲಿರುಳು ಆತನ ಸನ್ನಿಧಿಯಲ್ಲಿ ಬಿದ್ದಿದ್ದೆನು. ನಾನು ಆತನನ್ನು ಬೇಡಿಕೊಳ್ಳುತ್ತಾ, ಕರ್ತನಾದ ಯಹೋವನೇ, ನೀನು ನಿನ್ನ ಮಹಿಮೆಯಿಂದ ರಕ್ಷಿಸಿ ನಿನ್ನ ಭುಜ ಬಲದಿಂದ ಐಗುಪ್ತರಿಂದ ಬಿಡುಗಡೆ ಮಾಡಿದ ನಿನ್ನ ಸ್ವಕೀಯ ಜನರನ್ನು ನಾಶ ಮಾಡಬೇಡ. ಇವರ ಮೊಂಡತನ, ದುಷ್ಟತ್ವ, ಪಾಪ ಇವುಗಳನ್ನು ಮನಸ್ಸಿಗೆ ತೆಗೆದುಕೊಳ್ಳದೆ ನಿನ್ನ ಸೇವಕರಾದ ಅಬ್ರಹಾಂ, ಇಸಾಕ್, ಯಾಕೋಬರನ್ನು ನೆನಪಿಗೆ ತಂದುಕೊ. ನೀನು ಯಾವ ದೇಶದಿಂದ ನಮ್ಮನ್ನು ಬರಮಾಡಿದೆಯೋ ಆ ದೇಶದವರು ಯಹೋವನು ಇಸ್ರಾಯೇಲರಿಗೆ ವಾಗ್ದಾನ ಮಾಡಿದ ದೇಶಕ್ಕೆ ಅವರನ್ನು ಸೇರಿಸಲಾರದೆ ಹಗೆ ಮಾಡಿ ಅರಣ್ಯದಲ್ಲಿ ಕೊಲ್ಲುವುದಕ್ಕೆ ಕರಕೊಂಡು ಹೋದನೆಂದು ಹೇಳುವುದಕ್ಕೆ ಆಸ್ಪದವಾದಿತು. ಅವರು ಮಹಾಶಕ್ತಿಯಿಂದಲೂ ಭುಜಬಲದಿಂದಲೂ ನೀನು ಬಿಡಿಸಿದೆ ನಿನ್ನ ಸ್ವಕೀಯ ಜನರಲ್ಲವೇ ಎಂದು ಭಿನ್ನಯಿಸಿದೆನು ಎಂಬುದಾಗಿ. ಪ್ರಿಯರೇ, ಮೋಶೆಗೆ ಹೇಗೆ ಪ್ರಾರ್ಥಿಸಬೇಕೆಂದು ತಿಳಿದಿತ್ತು. ಮೋಶೆಯು ದೇವರಲ್ಲಿ ಇಸ್ರಾಯೇಲರಿಗೋಸ್ಕರ ಪ್ರಾರ್ಥನೆ ಮಾಡುತ್ತಾ ಬಂದಿದ್ದಾನೆ. ಅವರು ನಿನ್ನವರು, ನಿನ್ನ ಮಕ್ಕಳೆಂದು ಆತನು ಭಿನ್ನಯಿಸುತ್ತಾ ಬಂದಿದ್ದಾನೆ. ಹೌದು ಪ್ರಿಯರೇ, ಅದೇ ರೀತಿಯಲ್ಲಿ ಯೇಸು ಕ್ರಿಸ್ತನು ನಮಗೋಸ್ಕರ ತಂದೆಯ ಬಲಗಳಲ್ಲಿ ಕುಳಿತುಕೊಂಡು ಸದಾ ಬೇಡುತ್ತಾ ಇದ್ದಾನೆ. ಆತನು ನಮ್ಮ ರಕ್ಷಕನಾಗಿ ಬಂದದ್ದು ಅಲ್ಲದೆ ಆತನು ನಮ್ಮನ್ನು ಸದಾ ನಡೆಸುತ್ತಾ, ಕ್ಷಮಿಸುತ್ತಾ, ಅದ್ಭುತ ಕಾರ್ಯಗಳನ್ನು ಮಾಡುತ್ತಾ ಬಂದಿದ್ದಾನೆ. ಆದ್ದರಿಂದ ಪ್ರಿಯರೇ, ಆತನನ್ನು ನಮ್ಮ ಹೃದಯದಲ್ಲಿ ಹಿಂದೆ ಅಂಗೀಕರಿಸಿಕೊಂಡು ಆತನಿಗೆ ನಮ್ಮ ಜೀವಿತವನ್ನು ಸಮರ್ಪಿಸಿಕೊಂಡು ಆತನ ಮಕ್ಕಳಾಗಿ ಜೀವಿಸುತ್ತಾ ಆತನು ತನ್ನ ಕೃಪೆಯ ಮೂಲಕ ಅನುಗ್ರಹಿಸುವ ಪಾಪ ಕ್ಷಮಾಪಣೆ, ರಕ್ಷಣಾನಂದ ಹಾಗೂ ನಿತ್ಯ ಜೀವದ ನಿರೀಕ್ಷೆಯನ್ನು ಪಡೆದುಕೊಂಡು ಆತನ ಪರಿಶುದ್ಧ ರಕ್ತದ ಮೂಲಕ ನಮ್ಮ ಪಾಪ ಅಪರಾಧ ದೋಷಗಳನ್ನು ತೊಳೆದುಕೊಂಡು ಶುದ್ಧರಾಗಿ ಆತನೊಂದಿಗೆ ಜೀವಿಸುತ್ತಾ ಆತನ ಆಶೀರ್ವಾದಕ್ಕೆ ಪಾತ್ರರಾಗೋಣ. ಹಾಗಾಗುವಂತೆ ತಂದೆಯಾದ ದೇವರು ಯೇಸು ಕ್ರಿಸ್ತನ ಮೂಲಕ ನಮ್ಮೆಲ್ಲರನ್ನು ಆಶೀರ್ವದಿಸಿ ನಡೆಸಲಿ.
ಜೀವಿತ ಕಾಲವೆಲ್ಲ
ನನ್ನಾತ್ಮೀಕ ಸಹೋದರ ಸಹೋದರಿಯರೇ, ಇಂದು ದೇವರು ನಮಗೆ ಕೊಡುವ ವಾಗ್ದಾನ ಯೇಸುಕ್ರಿಸ್ತನ ಎಣಿಕೆಯಲ್ಲಿ ಮೆಚ್ಚುಗೆಯಾದ ಕಾರ್ಯಗಳನ್ನು ಮಾಡುವರಾಗಿರುವುದರಿಂದ ಏನು ಬೇಡಿಕೊಂಡರೂ ಆತನಿಂದ ಹೊಂದುವೆವು. ಯೋಹಾನನು ಬರೆದ ಮೊದಲಿನ ಪತ್ರಿಕೆ 3:22.
ನಮ್ಮ ನೆಚ್ಚಿನ ಶ್ರೋತೃಗಳೇ, ಇದುವರೆಗೂ ಪ್ರಸಾರವಾದ ದೈವಾನ್ವೇಷಣೆ ಕಾರ್ಯಕ್ರಮವನ್ನ ಆಲಿಸಿದ್ದಕ್ಕಾಗಿ ತುಂಬಾ ವಂದಿಸುತ್ತೇವೆ. ಸೋಮವಾರದಿಂದ ಶುಕ್ರವಾರದವರೆಗೂ ಪ್ರಸಾರವಾಗುವ ಈ ಕನ್ನಡ ಕಾರ್ಯಕ್ರಮದ ಗುಣಮಟ್ಟವು ಇನ್ನೂ ಉತ್ತಮವಾಗಿ ರೂಪುಗೊಳಿಸಲು ನಿಮ್ಮ ಅಮೂಲ್ಯವಾದ ಸಲಹೆಗಳಿಗಾಗಿ ನಾವು ಎದುರು ನೋಡುತ್ತೇವೆ. ನಿಮ್ಮ ನೆಚ್ಚಿನ ಗೀತೆ ಮರುಪ್ರಸಾರ ಮಾಡಬೇಕಾಗಿ ಕೋರಿದರೆ ನಮ್ಮ ವಿಳಾಸಕ್ಕೆ ಇಂದೇ ಸಂಪರ್ಕಿಸಿ. ನಿಮ್ಮ ಪತ್ರಗಳು ನಮಗೆ ಪ್ರೋತ್ಸಾಹ ನೀಡುವುದಲ್ಲದೆ ನಿಮಗಾಗಿ ನಾವು ಮನಸಾರೆ ಪ್ರಾರ್ಥಿಸುತ್ತೇವೆ. ನಮ್ಮ ವಿಳಾಸ: ದೈವಾನ್ವೇಷಣೆ, ಟ್ರಾನ್ಸ್ ವರ್ಲ್ಡ್ ರೇಡಿಯೋ ಇಂಡಿಯಾ, ಟಪಾಲು ಪೆಟ್ಟಿಗೆ 4320, ಬೆಂಗಳೂರು 43. ದೈವಾನ್ವೇಷಣೆ, ಟ್ರಾನ್ಸ್ ವರ್ಲ್ಡ್ ರೇಡಿಯೋ ಇಂಡಿಯಾ, ಪೋಸ್ಟ್ ಬಾಕ್ಸ್ 4320, ಬ್ಯಾಂಗ್ಳೂರ್ 43. ದೂರವಾಣಿ ಸಂಖ್ಯೆ 9845616412. ನಮ್ಮ ಇಮೇಲ್ ವಿಳಾಸ kannada.ttb@radio882.com. ನಮಸ್ಕಾರ ಪ್ರಿಯರೇ.